శ్రీ గురుభ్యో నమః. హరి ఓం. హయగ్రీవం చిదానంద విగ్రహం చదనుగ్రహం దశగ్రీవర్చితం శాపాన్ మహగ్రీవ విమోచనం స్వనామగ్రహణాదేవా నిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధాధ్వయే నమః. గురుమతులగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకరసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్ మమ బ్రహ్మచర్య హరిప్రీతి సువిద్యావాదశాలిన ఇష్టదాం కష్టహర్తృన్న విద్యామాన్యాన్మునీన్ నమ. వాజరాజపదద్వంద్వా వారిజాసక్త మానసాన్ విశ్వప్రియ గురూన్ వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంతేవా శుభోబింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘు ప్రేమతీర్థం వందేహ్యవేష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీ గురుభ్యో నమః. హరి ఓం. విమానం దివ్యమానం చ దీప్యమానం సదాయనం వృందావనోపరి గతం పూజయంతు సదా మమ. విమానం దివ్యమానం ಇಲ್ಲಿ ಹೇಳ್ತಾರೆ. ವಿಮಾನ ಎಂಥದ್ದು? ದೇವತಾ ಸಂಬಂಧಿ ಮಾನೋ ಯಸ್ಯ ತತ್ ಅಂತ ಹೇಳ್ತಾರೆ. ಈ ಭಗವಂತನ ಸನ್ನಿಧಾನದಿಂದ ಕೂಡಿರ್ತಕ್ಕಂಥ ವಿಮಾನ ನನ್ನ ವೃಂದಾವನದ ಮೇಲೆ ಹೇಗಿದೆ ಅಂದ್ರೆ ದಿವ್ಯಮಾನ. ದೇವತೆಗಳಿಗೆ ಮಾತ್ರ ಅದರ ಅಳತೆ ಗೊತ್ತಾಗುತ್ತೆ. ನಂತರ ದೀಪ್ಯಮಾನಂ, ದೀಪ್ಯಮಾನಂ ಅಂದು ಚೆನ್ನಾಗಿ ಹೊಳೆಯುತ್ತಾ ಇದೆ. ಸದಾಯನಂ, ಸದಾಯನಂ ಅಂದ್ರೆ ಸತಾಂ ಅಯನಂ ಆಶ್ರಯಂ, ಸಜ್ಜನರಿಗೆ ಆಶ್ರಯವಾಗಿದೆ ಅಂದರೆ ಸಚ್ಛಬ್ದ ವಾಚ್ಯರಾಗಿರತಕ್ಕಂಥ ಸತ್ವಗುಣ ಪ್ರಧಾನರಾದ ಋಜುಗಣಸ್ಥರಿಗೆ, ಆದ ಮೇಲೆ ಸಕಲ ಸಜ್ಜೀವ ರಾಶಿಗಳಿಗೆ, ಯಾರು ಯಾರು ಯೋಗ್ಯತೆ ಇದೆ ಆ ವಿಮಾನದಲ್ಲಿ ಇರಲಿಕ್ಕೆ ಅವರೆಲ್ಲರಿಗೂ ಆಶ್ರಯವಾಗಿದೆ. ಹಾಗೆಯೇ ಆ ವೃಂದಾವನವನ್ನ ಯಾರು ಯಾರು ಚಿಂತನೆ ಮಾಡುತ್ತಾರೋ ಅಂಥ ಸಜ್ಜೀವ ರಾಶಿಗಳಿಗೆ ಈ ಜೀವನದಲ್ಲಿ ಆ ವಿಮಾನದ ನೆನಪೇ ಆಶ್ರಯವಾಗಿದೆ. ಅಂಥ ವಿಮಾನವಿದು ವೃಂದಾವನ ಉಪರಿಗತಂ. ವೃಂದಾವನ ಉಪರಿಗತಂ ಅಂತ ಹೇಳಿದರೆ ಹೇಳ್ತಾರೆ ವೃಂದಾವನದ ಮೇಲೆ ವಿಶೇಷವಾಗಿ ಹತ್ತಿರ ಇದೆ. ಹೇಗಿದೆ? ಅತಿ ನಿಕಟ ದೇಶೇ ವಿದ್ಯಮಾನಂ ಅಂತ ಹೇಳ್ತಾರೆ. ವಾಜರಾಜರ ವಿಮಾನ ಎಲ್ಲಿ ಎಲ್ಲೋ ಆಕಾಶದಲ್ಲಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ವಿಮಾನಂ ಸಂಸ್ಪೃಶಂತೀಹ ವಿಸರ್ಜಿತಾ ಇಮೇ ಬಾಣಾಹ. ಎರಡನೇ ಅಧ್ಯಾಯದಲ್ಲಿ ರಥೋತ್ಸವವನ್ನು ವರ್ಣನೆ ಮಾಡುವ ಕಾಲಕ್ಕೆ ಇವರು ಬಿಟ್ಟ ಈ ಬಾಣ ಬಿರುಸು ಎಲ್ಲ ನನ್ನ ವಿಮಾನವನ್ನ ಸ್ಪರ್ಶ ಮಾಡ್ತಾ ಇದೆ ಅಂದ್ರೆ ಆಕಾಶದಲ್ಲಿ ಎಲ್ಲೋ ಇದ್ರೆ ಅಷ್ಟು ದೂರ ಹೋದ್ವಾ ಬಾಣ ಅಂದ್ರೆ ಇಲ್ಲ, ಆ ವಿಮಾನವೇ ಅಷ್ಟು ಕೆಳಗೆ ಬಂದಿತ್ತು ಅಂತ. ಹಾಗೆ ಅತಿ ಅಂದ್ರೆ ಹತ್ತಿರವಾದಂತಹ ಜಾಗದಲ್ಲಿ ವಿಮಾನವಿದೆ. ಆದ್ದರಿಂದ ವಿಮಾನಂ ದಿವ್ಯಮಾನಂ ದೀಪ್ಯಮಾನಂ ಸದಾಯನಂ ವೃಂದಾವನ ಉಪರಿಗತಂ ಪೂಜೆಯಂತು ಸದಾ ಮಮ. ಸದಾ ವೃಂದಾವನೋಪರಿಗತಂ ಅಂತ ಅನ್ವಯ. ಒಮ್ಮೆ ಇರುತ್ತೆ ಒಮ್ಮೆ ಹೋಗುತ್ತೆ ಅಂತಲ್ಲ, ಸದಾ ವೃಂದಾವನ ಮೇಲೆ ಇರತಕ್ಕಂಥ ಈ ವಿಮಾನವನ್ನ ಮಮ ವಿಮಾನಂ ಪೂಜೆಯಂತು ವಿಶೇಷವಾಗಿ ಪೂಜಾ ಮಾಡಿ. ಇಲ್ಲಿ ಹೇಳ್ತಾರೆ ದೊಡ್ಡವರು ಹೇಗೆ ಭಗವಂತ ಆತನ ಆಯುಧ ಆಭರಣ ಆಲಯ ಅಂಬರ ಯಾರು ಲಕ್ಷ್ಮೀದೇವಿಯಾಗಿ ನಿಂತಿದ್ದಾಳೋ ಹಾಗೆ ಲಕ್ಷ್ಮೀದೇವಿಯ ಆಭರಣ ಎಲ್ಲವೂ ಕೂಡ ಕೆಳಗಿನ ದೇವತೆಗಳು ಯಾರ್ಯಾರು ಭಾರತಿ ಸರಸ್ವತಿ ಅವರೆಲ್ಲ ನಿಂತಿದ್ದಾರೋ ಹಾಗೆ ವಾಯುದೇವರು ನಿಂತಿದ್ದಾರೋ ಆಭರಣಗಳಾಗಿ, ಹಾಗೆ ಅವರ ಆಭರಣಗಳಾಗಿ ಅವರ ವಿಮಾನ ಆಲಯ ಆಗಿ ಗರುಡಾದಿ ದೇವತೆಗಳು ನಿಂತಿರುತ್ತಾರೆ. ಗರುಡಾದಿ ದೇವತೆಗಳು ಭಾರತಿ ಭಾವಿ ಭಾರತಿ ಸರಸ್ವತಿ ಮೊದಲಾದಂತಹ ದೇವತೆಗಳೆಲ್ಲ
ಅವರ ಆಭರಣ ರೂಪದಲ್ಲಿ ನಿಂತು ಅದ್ಭುತವಾದ ವೇದ ಸ್ವನವನ್ನು ಮಾಡುತ್ತಾ ಇರುತ್ತಾರೆ. ಹಾಗೆ ಆ ವಿಮಾನವು ಕೂಡ ದೇವತೆಗಳೇ ನಿಂತು ಆ ಆಕಾರದಲ್ಲಿ ಗುರುಗಳನ್ನು ಹೊತ್ತು ಸದಾ ತಿರುಗುತ್ತಾ ಇರುತ್ತಾರೆ. ಅದರಿಂದ ಮಮ ವಿಮಾನಂ ಅಂತ ಆ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅಹಂ ಸದಾ ದೇವಸಭಾ ಸುಭಾಜಿತ ಸಭಾಜಿತ ಸುಭಸ್ವರೈ ದಿವ್ಯ ವಿಭೂಷಣಯುತ. ಇನ್ನ ಇಲ್ಲಿ ಪಾಠ ಎರಡು ಕಡೆ ಇದೆ. ಅಹಂ ಸದಾ ದೇವಸಭಾ ಸುಭಾಜಿತ ಅಂತ ಒಂದು ಕಡೆ ಇದೆ, ಸಭಾಜಿತ ಅಂತಲೂ ಇದೆ. ಅಹಂ ಸದಾ ದೇವಸಭಾ ಸುಭಾಜಿತ ಸುಭಾಸ್ವರೈರ್ ದಿವ್ಯ ವಿಭೂಷಣಯುತ ಅಹಂ ಸಮಾನೈ ಸುರಮಾನಿ ಮಾನಿತ ಸುಮಾನಯುಕ್ತೈ ಸುಮನೋಭಿರಂಜಸ. ಇಲ್ಲಿ ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಅಂದರೆ ಆ ವಿಮಾನದಲ್ಲಿ ವಾದಿರಾದರು ಹೇಗಿದ್ದಾರೆ? ಸುಭಸ್ವರೈ ದಿವ್ಯ ವಿಭೂಷಣೈ ಯುತ, ಒಳ್ಳೆ ಹೊಳೆಯುವಂಥ ಒಳ್ಳೆ ಭಾಸ್ವರ ಚೆನ್ನಾಗಿ ಹೊಳೆಯುವಂಥ ವಿಭೂಷಣಗಳನ್ನು ಹಾಕೊಂಡಿದ್ದಾರೆ ವಾದಿರಾದರು. ಅಲ್ಲ, ಯತಿಗಳಲ್ಲ, ಯತಿಗಳಿಗೆ ಆಭರಣ ಹಾಕೊಳ್ಳುವುದು ಕೂಡುತ್ತ ಅಂದರೆ ಕೂಡುತ್ತೆ ಎಂಬುದು ನಮ್ಗೆ ಚೆನ್ನಾಗಿ ಪರಿಚಯ ಇದೆ. ಮುಳಬಾಗಲಲ್ಲಿ ಮುತ್ತಿನ ಕವಚ ಮೇಲ್ ಕುಲಾಯಿ ನವರತ್ನ ಕೆತ್ತಿದ ಕರ್ಣ ಕುಂಡಲ ಇಷ್ಟೆಲ್ಲ ಹಾಕೊಂಡು ಯತಿಗಳಿದ್ದಾಗ ಮತ್ತೆ ವಾದಿರಾಗದಿರಬಾರ್ದೆ? ಹೌದೇ. ಅಂದರೆ ಯತಿತ್ವಕ್ಕೂ ಪ್ರಾರಬ್ಧ ಕರ್ಮದಿಂದ ಬಂದಿರತಕ್ಕಂಥ ಈ ಒಂದು ಭೋಗಕ್ಕೂ ಎರಡಕ್ಕೂ ಸಂಬಂಧ ಇಲ್ಲ. ಭಗವಂತ ನೋಡಿ, ಇಷ್ಟು ಶ್ರೀಪಾದರಾದರು ಅಂಥ ಮೆರವಣಿಗೆಯಿಂದ ಯತಿಗಳಾಗಿದ್ದರೂ ಕೂಡ ನಮಸ್ಕಾರ ಮಾಡದೆ ಯಾವೊಬ್ಬ ಪ್ರಾಣಿ ಇರ್ತಾನ? ಡೊಂಕಾಗಿ ನಮಸ್ಕಾರ ಮಾಡುತ್ತಾರ? ಶುದ್ಧ ಯತಿಗಳೇ ಅಂತ ನಮಸ್ಕಾರ ಮಾಡುತ್ತಾರೆ. ಒಳಗೆ ಪದಾರ್ಥ ಶುದ್ಧವಾಗಿದ್ದಾಗ ಮೇಲೆ ಏನಿದ್ರೂ ಅದಕ್ಕೆ ಅಡ್ಡಿಯಾಗಲ್ಲ. ಅವರು ಏನು ಧ್ರುವರಾಜರಾಗಿದ್ದಾಗ ತಪಸ್ಸು ಮಾಡಿ ಏನು ಪುಣ್ಯ ಪಡೆದ್ರು ಆ ಪುಣ್ಯದ ಫಲ ಪ್ರಾರಬ್ಧ ಸುಖ ಪ್ರಾರಬ್ಧ ಹಾಗೆ ಕೂತಿತ್ತು. ಅದನ್ನ ಬಲವಂತವಾಗಿ ಕಳ್ಕೊಂಡದ್ದು. ನಾವಂದುಕೊಳ್ತೀವಿ ಅವರಿಗೇನ್ರಿ ಸ್ವಾಮಿಗಳು ಅಂತ ಹೆಸರಷ್ಟೇ, ಎಷ್ಟು ಆಭರಣ ಹಾಕೊಂತಾರೆ, ಕವಚ ಹಾಕೊಂಡಿರ್ತಾರೆ, ಕಿರೀಟ ಹಾಕೊಂಡು ಏನ್ ಮೆರವಣಿಗೆ, ಗಂಧ, ಒಳ್ಳೆ 64 ರೀತಿಯಾದ ಭೋಜನ, ಏನ್ರಿ ಸ್ವಾಮಿಗಳು ಆಗಿದ್ಬಿಟ್ಟು ಚೆನ್ನಾಗಿದೆ, ನಾವು ಹಾಗೆ ಆದ್ರೆ ಚೆನ್ನಾಗಿರುತ್ತೆ. ಒಂದ್ಸಲ ನೋಡ್ರಿ, ಮನಸ್ಸು ಕಾರಣ ಎಲ್ಲದಕ್ಕೂ. ಮನಸ್ಸು ಕಾರಣ, ಅವರ ಮನಸ್ಸಿಗೆ ಸನ್ಯಾಸ ಬಂದಿತ್ತು, ಮನಸ್ಸಿಗೆ ಸನ್ಯಾಸ ಬಂದಿತ್ತು. ನಮಗೆ ಅರ್ಥ ಆಗಬೇಕಾದ್ರೆ ನಮಗಿಷ್ಟವಿಲ್ಲದ ಪದಾರ್ಥ, ಅದು ಹಾಗಲಕಾಯೋ ಇನ್ಯಾವುದೋ ಒಂದು, ಅದನ್ನು ಕಂಡ್ರೆ ಸಾಕು ಓಡಿ ಹೋಗ್ತೀವಿ, ಎಲೆಯಲ್ಲಿ ಬಿದ್ರೆ ಊಟಕ್ಕೆ ಬಿಟ್ಟು ಹೇಳ್ತೀವಿ ಅಂಥ ಪದಾರ್ಥ. ಆದರೆ ಹೇಳಿದ್ರು ಏನಾದರೂ ವ್ರತಾನುಷ್ಠಾನ ಮಾಡ್ಲ, ದೇವರು ಕಾಣಿಸಿ ಹೇಳಿ ಸ್ವಪ್ನದಲ್ಲಿ ಇಂಥ ವ್ರತ ಮಾಡು, ಒಂದು 15 ದಿವಸ ಒಂದು ಪದಾರ್ಥ ಮಾತ್ರ ತಿಂದಿರಬೇಕು, ಇನ್ನೇನು ತಿಂದಿರಬಾರದು. ಆ ತಿಂಬೋದು ಕೂಡ ಊಟದ ಥರ, ಹೇಗೆ ಹೊಟ್ಟೆ ತುಂಬಾ ತಿನ್ಬೇಕು ಆ ಥರ ತಿನ್ಬೇಕು. ಯಾವುದು ನೀನು ಯಾವ್ದು ಅಸಹ್ಯ ಪಡ್ತೀಯೋ ಆ ಪದಾರ್ಥ ತಿಂದಿರಬೇಕು 15 ದಿವಸ ಅಂತ ಹೇಳಿದ್ರೆ ಹೇಗಿರುತ್ತೆ? ಅಪ್ಪ ಈ ವ್ರತ ಬೇಡ, ಏನು ಬೇಡ, ಸಾಕು ಓಡಿ ಬಿಟ್ಟ ಸಾಕು ಅಂತಿರುತ್ತಲ್ಲ ಆ ಥರ ಅವರಿಗೆ. ಅದು ಯಾವುದು ಬೇಡ, ದೇವರ ಚಿಂತನೆ ಸಾಕು ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟಿದ್ದಲ್ಲ, ಅನುಭವಿಸಲೇಬೇಕು. 64 ಬಗೆ ಇಷ್ಟ ಇಲ್ಲದಿದ್ರೂ ತಿನ್ಬೇಕು, ಬಹಳ ಕಷ್ಟದ ಕೆಲಸ ಅದು. ಅದು ಶ್ರೀಪಾದರಾಜರು ಮಾಡಿದ್ದಷ್ಟೇ ಹೊರತು ಸ್ವಾಮಿಗಳಾಗಿ ಖುಷಿಯಿಂದ ಇದ್ರು ಅಂತ ತಿಳಿಯಬೇಡಿ. ಹಾಗೆ ಮಹಾನುಭಾವರು ಈ ಆಭರಣಗಳನ್ನು ಹಾಕೊಂಡಿದ್ದಾರಲ್ಲ ಯಾಕೆ ಹೀಗೆ ಅಂತ ಹೇಳಿದರೆ, ಈ ಆಭರಣಗಳು ಅವರು ಹಾಕೊಂಡದ್ದಲ್ಲ, ಅವರು ತಮ್ಮ ಕಳೆದಿರತಕ್ಕಂಥ ಭಾವಿ ಭಾರತಿ ಭಾರತಿ ಮೊದಲಾದಂತಹ ದೇವತೆಗಳು ನಾವು ಉದ್ಧಾರ ಆಗಲಿಕ್ಕೆ ನಿಮ್ಮ ಮೇಲೆ ಆಭರಣ ರೂಪದಲ್ಲಿದ್ದು ನಿಮ್ ಸೇವಾ ಮಾಡುತ್ತೇವೆ ಅಂದ್ರೆ ಅವರ ಅನುಗ್ರಹಕ್ಕಾಗಿ ಒಪ್ಪಿದರು. ಇನ್ನ ನಮ್ಮಂಥವರು ಆಭರಣಗಳನ್ನು ನೋಡಿದ ಕೂಡಲೇ ನಮಗೆ ಬೇಕಾದಂತಹ ಫಲಗಳು ಬರುತ್ತೆ, ಅದಕ್ಕಾಗಿ ಆಭರಣ ಧಾರಣೆ ಮಾಡುತ್ತಾರೆ. ಭಗವಂತ ಅಷ್ಟೆಲ್ಲ ಆಭರಣ ಯಾಕೆ ಧಾರಣೆ ಮಾಡಿದ ಅಂದ್ರೆ, ಒಂದೊಂದನ್ನು ಚಿಂತನೆ ಮಾಡಿದವರಿಗೆ ಒಂದೊಂದು ರೀತಿಯಾದ ಫಲವನ್ನು ಕೊಡಲಿಕ್ಕೆ ಆಭರಣ ಹಾಕೊಂಡಷ್ಟೇ ಹೊರತು ನಿತ್ಯ ತೃಪ್ತನಾದ ಸ್ವಾಮಿಗೆ ಆಭರಣಗಳಿಂದ ಏನಾಗಬೇಕಾಗಿದೆ? ಏನೂ ಬೇಕಾಗಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಅಹಂ ಸುಭಾಸ್ವರೈಹಿ ದಿವ್ಯ ವಿಭೂಷಣೈಹಿ ಯುತ. ದಿವ್ಯ ವಿಭೂಷಣೈಹಿ ಅಂದ್ರೆ ಹೇಳ್ತಾ ಇದ್ದಾರೆ ದೇವತಾ ಸಂಬಂಧಿ ವಿಭೂಷಣೈಹಿ. ದೇವತಾ ಸಂಬಂಧಿ ವಿಭೂಷಣ ಅಂದ್ರೆ ಜಾಂಬೂನದ, ಜಂಬೂ ನದಿಯ ಏನು ಬಂಗಾರ ಇದೆ ಆ ಬಂಗಾರದಿಂದ ತಯಾರಾದಂತಹ ವಿಭೂಷಣಗಳು ಅಂದ್ರೆ ಅದೂ ಅಲ್ಲ, ದೇವತೆಗಳೇ ಸಾಕ್ಷಾತ್ ಆ ರೂಪದಲ್ಲಿರ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇನ್ನ
ಅಹಂ ಸದಾ ದೇವ ಸಭಾಸು ಭಾಜಿತ. ಏನೇನು ಸಭೆಗಳಿವೆ, ದೇವ ಸಭೆಗಳಿವೆ, ಆ ದೇವ ಸಭೆಗಳಲ್ಲಿ ವಿಶೇಷವಾಗಿ ಹೇಳ್ತಾರೆ, ಸರ್ವ ದೇವತಾನಾಂ ಸಮಕ್ಷಂ ಪ್ರೀತ್ಯಾ ಪೂಜಿತ. ಅಂದರೆ ಎಲ್ಲ ಸಭೆಗಳು ಯಾವುದು, ಬ್ರಹ್ಮಸಭಾ, ಇಂದ್ರಸಭಾ, ರುದ್ರಸಭಾ, ವರುಣಸಭಾ, ಯಮಸಭಾ, ಕುಬೇರ ಸಭಾ, ದಿಕ್ಪಾಲಕರ ಸಭೆಗಳೇನಿವೆ, ಆ ಎಲ್ಲ ಸಭೆಗಳೆಲ್ಲ ಕೂಡ ನಾನು ವಿಶೇಷವಾಗಿ ಪೂಜಿತನಾಗಿದ್ದೇನೆ, ಬಂದು ನೋಡಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಕಡೆ ಕೂಡ ವಾಯುದೇವರು ಇದ್ದಾರೆ, ವಾಯುದೇವರ ಪಕ್ಕದಲ್ಲೇ ಪೀಠ ಹಾಕಿ ಅಲ್ಲಿ ವಾಜರಾಜರಿಗೆ ಎಲ್ಲಾ ದೇವತೆಗಳು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಹಂ ದೇವ ಸಭಾಸು ಭಾಜಿತ ಹೇಳ್ತಾರೆ, ಸುಭಾಜಿತ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಸೇವಾ ಮಾಡುತ್ತಾರೆ ನನ್ನ. ಒಳ್ಳೆ ರೀತಿಯಲ್ಲಿ ಅಂದ್ರೆ ಏನೋ ಬಂದ್ರು ಅಂತಲ್ಲ, ಇವರು ವಾಯುದೇವರಿಗೆ ವಿಶೇಷವಾದ ಸಮಾನವಾದ ಕಕ್ಷಾದಲ್ಲಿರುವಂತವರು ಅಂತ ವಿಶೇಷವಾದ ಶೋಭನಕರವಾದ ಬುದ್ಧಿಯಿಂದ ಕೂಡಿಕೊಂಡು, ನಿಶ್ಚಯ ಜ್ಞಾನದಿಂದ ಕೂಡಿಕೊಂಡೇ ಪೂಜಾ ಮಾಡುತ್ತಾರಂತೆ. ಹಾಗೆ ಅಲ್ಲ, ಇವಾಗ ಮಾಡಿದ್ರು ನಾನೇ ಬಿಟ್ಲು ಅಂತಲ್ಲ, ಸದಾ ವಾಜರಾಜರ ಸನ್ನಿಧಾನ ಇರುತ್ತೆ, ಸದಾ ಸುಭಾಜಿತ. ಇನ್ನ ಮುಂದೆ ಹೇಳ್ತಾರೆ, ಅಹಂ ಸಮಾನೈಹಿ ಸುರಮಾನಿ ಮಾನಿತ ಅಂತ ಹೇಳ್ತಾರೆ. ಸಮಾನೈಹಿ ಅವ್ರು ಹೇಳ್ತಾ ಇದ್ದಾರೆ, ಸುರಮಾನಿ ಮಾನಿತ, ಹಂಸವಾಹನ ಯುಕ್ತ ರುಚುಜ್ಞಾನಿಭಿ ಮಾನಿತ, ಸಾದೃಶ್ಯೇನ ನಿಮಿತ್ತೇನ ಸತ್ಕೃತ. ಸಮಾನೈಹಿ ಸುರಮಾನಿ ಮಾನಿತ, ನನಗೆ ಸಮಾನರಾದವರು ಅಂದರೆ ರುಜುಗಣಸ್ಥರಾದವರು, ಅವರಿಂದ ಸಮಾನೈಹಿ ಮಾನಿತ, ಸಮಾನರಾದವರು ನನ್ನ ವಿಶೇಷವಾಗಿ ಸಮಾನ ಸ್ಥಿತಿಯಲ್ಲೇ ನನ್ನನ್ನು ಮಾನ ಮಾಡುತ್ತಾರೆ. ಅವರೆಂಥವರು ಸುರಮಾನಿ ಮಾನಿತ, ಸುರಮಾನಿಗಳು ಅಂದರೆ ದೇವತೆಗಳೆಲ್ಲ ಪೂಜಾ ಮಾಡುವಂತಹ ರುಜುಗಣಸ್ಥರಾದ ಶ್ರೇಷ್ಠರು ಯಾರ್ಯಾರಿದ್ದಾರೆ ಅವರು ನೀವು ನಮ್ಮ ಸಮಾನರು ಅಂತ ನನ್ನನ್ನು ಪಕ್ಕದಲ್ಲಿ ಇಟ್ಟುಕೊಂಡು ನನ್ನ ಮಾನನ ಮಾಡುತ್ತಾರೆ. ಅಹಂ ಸಮಾನೈಹಿ ಸುರಮಾನಿ ಮಾನಿತ ಸುಮಾನಯುಕ್ತೈಹಿ ಸುಮನೋಭಿರಂಜಸ. ಸುಮನಸರು ಅಂತ ಹೇಳಿದರೆ ಯಾರು, ಗರುಡಾದಿಭಿ ಸುಮಾನಯುಕ್ತೈಹಿ ಅಂದರೆ ಅದಕ್ಕೆ ಹೇಳುತ್ತಾರೆ, ಭಕ್ತಿಪೂರ್ಣ ಗೌರವ ವಿಶಿಷ್ಟೈಹಿ ಗರುಡಾದಿಭಿ ಸುಮನೋಭಿ. ಒಳ್ಳೆ ಗರುಡಾದಿ ದೇವತೆಗಳೆಲ್ಲ ಏನು ಮಾಡುತ್ತಾ ಇದ್ದಾರೆ ಅಂದರೆ ಭಕ್ತಿಪೂರ್ಣವಾಗಿರತಕ್ಕಂಥ ಗೌರವವನ್ನು ಮಾಜರಾಜರಲ್ಲಿ ಮಾಡುತ್ತಾ ಇದ್ದಾರಂತೆ. ಅವರು ಯಾರು, ಸುಮನೋಭಿ ಸುಮನಸರು ಅಂತ, ಯಾಕೆಂದ್ರೆ ಶೋಭನ ಧ್ಯಾನೋಪೇತೋಯಿ, ಒಳ್ಳೆ ಶೋಭನಕರವಾದಂತಹ ಧ್ಯಾನಾದಿಗಳಿಂದ ಕೂಡಿರತಕ್ಕಂಥವರಾದ್ದರಿಂದ ಇವರನ್ನ ಸುಮನಸರು ಅಂದ್ರು. ಸುಮನೋಭಿ ಅಂಜಸ ಅಥವಾ ಸುಮನ ಅಂತ ಹೇಳಿದ್ರೆ ಪುಷ್ಪಗಳು, ಪಾರಿಜಾತಾದಿ ಪುಷ್ಪೈ ಪೂಜಾ ಸಾಧನೈ ಸದಾ. ಆ ಗರುಡಾದಿ ದೇವತೆಗಳೆಲ್ಲರೂ ಕೂಡ ನನ್ನನ್ನ ಪಾರಿಜಾತಾದಿ ಪೂಜಾ ಸಾಧನಗಳಿಂದ ಪಾದವನ್ನ ಅರ್ಚನೆ ಮಾಡತಾ, ಸದಾ ನನ್ನನ್ನು ಚಿಂತನೆ ಮಾಡತಾ, ಮನಸ್ಸು ನನ್ನಲ್ಲಿ ಇಡತಾ ಇದ್ದಾರೆ, ಪೂಜಾ ಸಾಧನವನ್ನ ನನಗೆ ಅರ್ಪಣೆ ಮಾಡುತ್ತಾ ಇದ್ದಾರೆ, ಮನಸ ವಾಚ ಕಾಯ ಎಲ್ಲ ನನ್ನ ಚಿಂತನೆ ಮಾಡತಾ ನನ್ನಲ್ಲಿ ಶ್ರದ್ಧಾಯುಕ್ತರಾಗಿದ್ದಾರೆ. ಯಾರು, ಗರುಡಾದಿ ದೇವತೆಗಳು ಇಂಥ ಸ್ಥಿತಿಯಲ್ಲಿರುವ ನನ್ನನ್ನು ಚಿಂತನೆ ಮಾಡಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಸುಮಾನಯುಕ್ತೈ ಸುಮನೋಭಿರಂಜಸ. ಇಲ್ಲಿ ಸಕಲ ದೇವ ನಿಯಾಮಕ ಸುರಮಾನಿ ಮಾನಿತ ಸನ್ ಅಂತ ಹೇಳ್ತಾರೆ. ಎಲ್ಲಾ ದೇವತೆಗಳು ಯಾರನ್ನ ಪೂಜಾ ಮಾಡುತ್ತಾರೋ ಅಂಥವರು ನನ್ನ ಪೂಜಾ ಮಾಡುತ್ತಾ ಇದ್ರು. ಅಂದ್ರೆ ಎಲ್ಲಾ ದೇವತೆಗಳು ಅಂದ್ರೆ ಎಲ್ಲಾ ದೇವತೆಗಳು ಪೂಜಾ ಮಾಡುವುದು ಇಂದ್ರ ದೇವರನ್ನ, ಇಂದ್ರ ಕಾಮ ಮೊದಲಾದ ಈ ದೇವತೆಗಳೆಲ್ಲ ಪೂಜಾ ಮಾಡುವುದು ಗರುಡಾದಿ ದೇವತೆಗಳನ್ನ. ಗರುಡಾದಿ ದೇವತೆಗಳು ಸುರಮಾನಿತರು, ಸುರಮಾನಿತರಾದಂತಹ ಇವರು ನನ್ನನ್ನ ಮಾನನ ಮಾಡುತ್ತಾರೆ. ಸುರಮಾನಿ ಮಾನಿತ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಏತಜ್ಞಾನಂ ದಿವ್ಯ ವಿಭೂಷಣೈ ಗುರುತತ್ವ ಜ್ಞಾನಂಚ ಭಕ್ತಾನಾಂ ದೇವ ಸಭಾ ಪ್ರವೇಶಾದಿ ಯೋಗ್ಯಾನಾಂ ತತ್ಪ್ರಾಪಕ ವಿಜ್ಞೇಯಂ ಅಂತ ಒಳ್ಳೆ ರಹಸ್ಯವನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ವಾಜರಾಜರು ಆ ವಿಮಾನದಲ್ಲಿ ಈ ರೀತಿಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ಸಮಾನರಾಗಿರತಕ್ಕಂಥ ಋಜುಗಣಸ್ಥರಿಂದ ಮಾನಿತರಾಗಿದ್ದಾರೆ, ದೇವತೆಗಳಿಂದ ಮಾನಿತರಾದ ಗರುಡಾದಿ ದೇವತೆಗಳಿಂದ ಪೂಜಿತರಾಗಿದ್ದಾರೆ, ಅದ್ಭುತವಾಗಿರತಕ್ಕಂಥ ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ, ದೇವತೆಗಳು ಭಗವಂತ ಕೊಟ್ಟಿರತಕ್ಕಂಥ ಆಭರಣಗಳನ್ನು ಧಾರಣೆ ಮಾಡಿದ್ದಾರೆ, ಅದರ ಮೂಲಕ ಸರ್ವ ಸಕಲಾರ್ಥಗಳನ್ನ ಎಲ್ಲರಿಗೆ ಕೊಡತಕ್ಕಂಥ ಅಪರೂಪದ ಪದವಿಯಲ್ಲಿ ಕೂತಿರತಕ್ಕಂಥವರು ಅಂತ ಯಾರು ಚಿಂತನೆ ಮಾಡುತ್ತಾರೋ, ಅಥವಾ ಎಲ್ಲಾ ಸಭೆಗಳಲ್ಲಿ ಈ ರೀತಿಯಾಗಿ ಪೂಜೆಯನ್ನ ವಾದಿರಾಜರು ಸ್ವೀಕಾರ ಮಾಡುತ್ತಾ ಇದ್ದಾರೆ ಎಂಬುದನ್ನು ನಾವು ನಿತ್ಯವೂ ಕಡ್ಡಾಯವಾಗಿ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ ಆ ದೇವರ ವಾದಿರಾಜರ ದಿವ್ಯ ವಿಭೂಷಣೈ ವೃತತ್ವ ಜ್ಞಾನಂ, ವಿಶೇಷವಾಗಿ ದಿವ್ಯ ವಿಭೂಷಣಗಳಿಂದ ಕೂಡಿಕೊಂಡಿರುವಂತಹ ಜ್ಞಾನ, ಹಾಗೆ ವಾದಿರಾಜರು ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಜ್ಞಾನಿಗಳಿಂದಲೂ ಪೂಜ್ಯರು ಎಂಬ ಆ ತಿಳುವಳಿಕೆ ನಮಗೆ ಬಂದ್ರೆ ಸಾಕಂತೆ. ಅದ ಚಿಂತನೆ ಮಾಡಿದರೆ ದೇವ ಸಭಾ ಪ್ರವೇಶಾದಿ ಯೋಗ್ಯಾನ, ದೇವತೆಗಳ ಸಭೆಗೆ ಪ್ರವೇಶ ಮಾಡಲಿಕ್ಕೆ ಯಾರ್ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಆ ದೇವ ಸಭಾ ಪ್ರವೇಶ ಮಾಡುವಂತಹ ಯೋಗ್ಯತೆ ಆ ಪದವಿಯನ್ನ ಕಲ್ಪನೆ ಮಾಡಿಕೊಡುತ್ತೆ. ಅಥವಾ ಯಾರು ಯಾರು ನಮಗೆ ವಿಶೇಷವಾದ ಈ ಲೋಕದಲ್ಲಿ ಸಾಧನೆ ಮಾಡುತ್ತಾ ಇದ್ದೇವೆ ನಮಗೆ ಜ್ಞಾನಿಗಳ ಸಭೆಯಲ್ಲಿ ನಮಗೂ ಸನ್ಮಾನ ಸಿಗುತ್ತೆ. ದೊಡ್ಡವರು ನಮ್ಮನ್ನು ಕೂಡ ನಮ್ಮಲ್ಲಿ ಒಬ್ಬ ಅಂತ ವಿಶೇಷವಾಗಿ ನಮಗೆ ತಕ್ಕ ಸ್ಥಾನವನ್ನು ಕೊಟ್ಟು ನಮಗೆ ಗೌರವ ಕೊಡುತ್ತಾರೆ. ಅಂದರೆ ಆಯಾ ಜೀವರಾಶಿಗಳಿಗೆ ಅವರವರಿಗೆ ಬೇಕಾದ ತತ್ವಜ್ಞಾನ ಸಾಧನ ಅದರಿಂದ ಬರತಕ್ಕಂಥ ವಿಶೇಷವಾದ ಮಾನ ಅಂದ್ರೆ ಸಜ್ಜನರಿಂದ ಬರತಕ್ಕಂಥ ಸನ್ಮಾನ ಯಾವಾಗೂ ಯೋಗ್ಯವಾದ್ದೇ ಬೇಕದು. ಅದನ್ನ ಈ ಚಿಂತನೆಯಿಂದ ಭಗವಂತ ನಮಗೆ ಕೊಡತಾ ಇದ್ದಾನೆ. ಅಥವಾ ದೇವತೆಗಳೇ ವಿಶೇಷವಾಗಿ ಭೂಮಿಯಲ್ಲಿ ಬಂದಿದ್ರೆ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕಾಗಿ ಬಂದಿದ್ರೆ ಅಂಥವರು ಈ ಚಿಂತನಾದಿಗಳನ್ನು ವಿಶೇಷವಾಗಿ ಮಾಡಿದರೆ ಬೇಗ ದೇವ ಸಭಾ ಪ್ರವೇಶ ಅವರಿಗೆ ಆಗಿಬಿಡುತ್ತೆ ಎಂಬುದನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮತಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಇನ್ನ ವಾದಿರಾಜರ ಪ್ರಧಾನವಾದ ಗುಣಗಳ ಚಿಂತನೆ ಮಾಡತಕ್ಕಂತಹ ಸಜ್ಜನರಿಗೆ ಅಪರೂಪವಾದ ಫಲಗಳು ಬರಲಿಕ್ಕೆ ಬೇಕಾದ ಗುಣಚಿಂತನೆಯನ್ನ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ವಾದಿರಾಜರು ಎಂಥವರು ಹೇಳ್ತಾ ಇದ್ದಾರೆ, ಇವಂ ಗ್ರಹ ಶಬ್ದ ಉಪಲಕ್ಷಿತ ಕಲ್ಯಾಣಿ ಅಸುರ ಉಪದ್ರವ ನಿವಾರಕತ್ವ ಎಲ್ಲ ಅವರಲ್ಲಿ ಹೇಳ್ತಾ ಇದ್ದಾರೆ. ಈ ಗುಣಗಳಿವೆ ಏನದು ಅಂದ್ರೆ ಕಲಿ ಮೊದಲಾದ ಅಸುರರ ಬಾಧಾ ಆ ಉಪದ್ರವವನ್ನ ನಿವಾರಣೆ ಮಾಡುವವರು. ಯಾಕೆ ಆಕಣಾಶ್ಮ ಸಮ ಅಂತವರಿಗೆ ಹೆಸರು ವಾಯುದೇವರಿಗೆ ವಾದಿರಾಜರಿಗೆ, ಯಾರಾದರೆ ವಾದಿರಾಜರಿಗೆ ಕಲ್ಯಾದಿ ದೈತ್ಯರ ಉಪದ್ರವ ಇಲ್ಲ ಅಂತ ಚಿಂತನೆ ಮಾಡುತ್ತಾರೋ ಕಲ್ಯಾದಿ ದೈತ್ಯರ ಉಪದ್ರವವನ್ನ ನಿವಾರಣೆ ಮಾಡುವವರು ಅಂತ ಚಿಂತನೆ ಮಾಡುತ್ತಾರೋ ಅಂಥವರಿಗೆ ಪರಿಹಾರ ಆಗ್ತಾ ಇದೆ. ಅಷ್ಟೇ ಅಲ್ಲ, ಆ ಕಲಿ ಮೊದಲಾದ ಅಸುರರ ಉಪದ್ರವ ನಮಗೆ ಬರಬೇಕಾದರೆ ಗುಡ ನಮ್ದೇ ಕೂತಿದೆ ಪಾಪ ನಿಖಿಲ ಪಾಪ ನಿವಾರಕತ್ವ, ಆ ಪಾಪವನ್ನೆಲ್ಲ ಪೂರ್ಣ ನಾಶ ಮಾಡಿಬಿಡುತ್ತಾರೆ. ನಿಖಿಲ ಸುಕೃತ ಸಮೃದ್ಧಿ ಹೇತುತ್ವ. ಅಷ್ಟೇ ಅಲ್ಲದೆ ವಾದಿರಾಜರು ಅವರ ಚಿಂತನೆ ಏನು ಮಾಡುತ್ತೆ ನಮ್ಮನ್ನ ಅಂದ್ರೆ ಒಳ್ಳೆ ಪುಣ್ಯ ವೃದ್ಧಿಯನ್ನ ಮಾಡುತ್ತೆ, ಪಾಪನಾಶನ ಮಾಡುತ್ತೆ. ಬಾದರಾಯಣೈಕ ಶಿಷ್ಯತ್ವ, ವೇದವ್ಯಾಸರಿಗೇನೆ ಸಾಕ್ಷಾತ್ ಶಿಷ್ಯರಿವರು, ವೇದವ್ಯಾಸರ ಸಾಕ್ಷಾತ್ ಶಿಷ್ಯರಿವರು ಅಂತ ಚಿಂತನೆ. ಹೇಗೆ ವಾಯುದೇವರು ವೇದವ್ಯಾಸರಿಗೇನೆ ಶಿಷ್ಯರು ಬ್ರಹ್ಮದೇವರಿಗೆ ಅಲ್ಲವೋ, ಬ್ರಹ್ಮವಾಯುಗಳು ಇಬ್ಬರೂ ವೇದವ್ಯಾಸರ ಶಿಷ್ಯರು. ಪದಪ್ರಯುಕ್ತ ಆಧಿಕ್ಯ ಬ್ರಹ್ಮದೇವರಲ್ಲಿದ್ದರೂ ಕೂಡ
ವಾಯುದೇವರಿಗೆ ಬ್ರಹ್ಮದೇವರ ಶಿಷ್ಯರು ಅಂತ ಹೇಗೆ ಕರೆಯಲ್ಲವೋ ಹಾಗೆ ವಾದಿರಾಜರಿಗೂ ಕೂಡ ಬ್ರಹ್ಮ ವಾಯುಗಳಿಂದ ಪದಪ್ರಯುಕ್ತವಾದಂತಹ ವ್ಯತ್ಯಾಸ ಇದ್ದರೂ ಅವರ ಶಿಷ್ಯರಲ್ಲ, ಸಾಕ್ಷಾತ್ ಭಗವಂತನಿಗೆ ಶಿಷ್ಯರಾಗಿದ್ದಾರೆ ಎಂಬುದು ತಿಳ್ಕೋಬೇಕು. ಇನ್ನ ವಾತ ವಿರಿಂಚಿ ಸಖಿತ್ವಂ, ಇವರು ವಿಶೇಷವಾಗಿ ಬ್ರಹ್ಮವಾಯುಗಳ ಸಖರು, ಬಲಭಾಗದಲ್ಲಿ ಬ್ರಹ್ಮದೇವರು, ಎಡಭಾಗದಲ್ಲಿ ವಾಯುದೇವರು, ಮಧ್ಯೆ ವಾದಿರಾಜರು ಇದ್ದುಕೊಂಡು ಭಗವಂತನ ತತ್ವಜ್ಞಾನದ ನಿರ್ಣಯವನ್ನ ಜಗತ್ತಿಗೆ ಕೊಡತಾ ಇದ್ದಾರೆ. ಇದೊಂದು ಚಿಂತನೆ ಮಾಡಬೇಕು. ಇನ್ನ ಹಂಸೋಪೇತ ವಿಮಾನ ಪತಿತ್ವಂ, ಹಂಸದಿಂದ ಕೂಡಿಕೊಂಡಿರ್ತಕ್ಕಂಥ ಹಂಸ ವಾಹನದಿಂದ ಕೂಡಿಕೊಂಡಿರುವಂತಹ ವಿಮಾನದಲ್ಲಿರುವಂತದ್ದನ್ನು, ಇನ್ನ ಗರುಡಾದಿ ಮಾನ್ಯತ್ವಂಚ, ಇಂಥ ಗರುಡಾದಿ ದೇವತೆಗಳಿಂದ ಪೂಜ್ಯರು, ಇದೇ ಗುಣಗಳೇನಿವೆ ಸ್ವಲ್ಪ ಮಾತ್ರ ತೋರಿದ್ದಷ್ಟೇ, ತುಂಬಾ ಇವೆ. ಇಂಥ ಅನೇಕ ಗುಣಗಳೇನಿವೆ ಅಂಥ ಗುಣಗಳಿಂದ ಕೂಡಿಕೊಂಡವರು ಅಖಿಲ ಗುಣಜ್ಞ ಅಂದರೆ ಹೇಳ್ತಾ ಇದ್ದಾರೆ ಇವರು ಎಲ್ಲ ಗುಣಗಳಿಗೆ ಸದ್ಗುಣೈಕ ಅಧಿವಾಸಂ, ಇವರು ಎಲ್ಲ ಗುಣಗಳಿಂದ ಕೂಡಿದವರು. ಅಷ್ಟೇ ಅಲ್ಲ, ಇವರು ಅಖಿಲ ಗುಣಜ್ಞಂ ಅಂತ ಭಗವಂತನ ಅಂದರೆ ಅಖಿಲೋಪಾಸ್ಯ ಭಗವದ್ ಗುಣಾಭಿಜ್ಞಂ, ಎಲ್ಲರೂ ಉಪಾಸನೆ ಮಾಡುವಂತಹ ಭಗವಂತನ ಗುಣಗಳನ್ನು ಚೆನ್ನಾಗಿ ತಿಳ್ಕೊಂಡವರು. ಅರ್ಥ, ತಮ್ಮ ಯೋಗ್ಯತೆಗೆ ಭಗವಂತನ ಗುಣಗಳು ಎಷ್ಟು ತಿಳ್ಕೋಬೇಕೋ ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ಉಪಾಸನೆ ಮಾಡುತ್ತಾರೆ, ಪೂರ್ಣವಾದ ಗುಣಗಳನ್ನು ತಿಳ್ಕೊಂಡಿದ್ದಾರೆ ತಮ್ಮ ಯೋಗ್ಯತೆಗೆ ತಕ್ಕಂತೆ. ಅಷ್ಟೇ ಅಲ್ಲ, ಯಾವ ಯಾವ ಜೀವರಾಶಿ ದೇವರನ್ನ ಯಾವ ಯಾವ ಗುಣದಿಂದ ಉಪಾಸನೆ ಮಾಡಬೇಕು, ಅವರವರಿಗೆ ಎಂತೆಂಥ ಫಲ ಬರಬೇಕೆಂಬುದನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಅಖಿಲ ಗುಣಜ್ಞಂ ಅಂದ್ರೆ ಅಖಿಲೋಪಾಸ್ಯ, ಎಲ್ಲಾ ಜೀವರಿಂದ ಉಪಾಸಿತನಾದ ಭಗವಂತ. ಹೇಗೆ ಒಬ್ಬೊಬ್ಬರು ಭಗವಂತನನ್ನ ಆಯಾ ಗುಣದಿಂದ ಚಿಂತನೆ ಮಾಡಿದರೆ ಭಗವಂತ ಒಲಿಯುತ್ತಾನೆ. ಯಾಕೆ ಇವರು ತಮ್ಮ ಪಾಡಿಗೆ ತಾವು ತಮಗೆಷ್ಟು ಎಟಕತ್ತೋ ಅಷ್ಟು ಗುಣಗಳಿಂದ ದೇವರನ್ನ ಚಿಂತನೆ ಮಾಡಿ ಸುಮ್ಮನಿರಬಹುದಲ್ಲ. ಇನ್ನೊಬ್ಬರು ದೇವರನ್ನ ಯಾವ ಗುಣದಿಂದ ಚಿಂತನೆ ಮಾಡಿದರೆ ಇವರಿಗೆ ಯಾಕೆ ಅಂತ ಚಿಂತನೆ ಬಂದರೆ ಅಲ್ಲಿ ಹೇಳ್ತಾರೆ, ಅವರು ಭಗವಂತನನ್ನ ಆಯಾ ಗುಣದಿಂದ ಚಿಂತನೆ ಮಾಡುವಾಗ ಸಾಕ್ಷಾತ್ತಾಗಿ ಭಗವಂತ ಆ ಗುಣಗಳನ್ನು ಅವರಲ್ಲಿ ಮೂಡಿಸಲ್ಲ. ವಾದಿರಾಜರ ಮೂಲಕವೇ ಅವರು ಗೊತ್ತಿದ್ರೂ ಗೊತ್ತಿಲ್ಲದಿದ್ರು ವಾಯುದೇವರನ್ನು ಯಾರು ಚಿಂತನೆ ಮಾಡಿ ವಾಯುದೇವರ ಮೂಲಕ ಭಗವಂತನ ಗುಣಗಳನ್ನು ಯಾರು ಚಿಂತನೆ ಮಾಡುತ್ತಾ ಇರುತ್ತಾರೆ ಅಲ್ಲಿ ಅವಶ್ಯವಾಗಿ ವಾದಿರಾಜರು ಭಗವಂತನ ಆಜ್ಞೆಯಿಂದ ನಿಂತಿರ್ತಾರೆ. ವಾದಿರಾಜರ ಮೂಲಕವೇ ಗೊತ್ತಿದ್ರು ಗೊತ್ತಿಲ್ಲದಿದ್ರು ವಾದಿರಾಜರ ಮೂಲಕವೇ ಆ ಉಪಾಸನೆ ಭಗವಂತನಿಗೆ ಸೇರತಾ ಇರುತ್ತೆ. ವಾದಿರಾಜರ ಮೂಲಕ ವಾಯುದೇವರ ಮೂಲಕ ಭಗವಂತನಿಗೆ ಸೇರತಾ ಇರುತ್ತೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ನೀವ್ಯಾರು ಅಂತ ಪರಿಚಯ ಇಲ್ಲ, ನೀವ್ಯಾರು ಅಂತ ಪರಿಚಯ ಇಲ್ಲ, ನೋಡಿದ್ರು ನಿಮ್ ಹತ್ರ ಬರ್ತಾ ಇಲ್ಲ. ಅವರ ಪಾಡಿಗೂರು ಆಡ್ತಾ ಇದ್ದಾರೆ, ನೋಡಿದ್ದಾರೆ ನಿಮ್ಮ ಇಷ್ಟ ಇಲ್ಲ, ತಮ್ಮ ಪಾಡಿಗೆ ತಾವಿದ್ದಾರೆ. ಕೆಲವರು ಮಕ್ಕಳು ನೀವಂದ್ರೆ ಇಷ್ಟ, ನಿಮ್ ಸರು ಇರ್ತಾರೆ ಆಡತಾ ಇದ್ದಾರೆ. ಈ ಮಕ್ಕಳಲ್ಲಿ ಎರಡು ಪಂಗಡ, ಈ ಇಬ್ಬರು ಮಕ್ಕಳು ಕೂಡ ಒಬ್ಬ ವ್ಯಕ್ತಿಯ ಮಕ್ಕಳು, ಒಬ್ಬ ವ್ಯಕ್ತಿಯ ಮಕ್ಕಳು. ಆ ಇಬ್ಬರು ಕೂಡ ನೀವಂದ್ರೆ ಅರ್ಧ ಜನಕ್ಕೆ ಗೊತ್ತು, ಅರ್ಧ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಗೊತ್ತಾಗಬೇಕಾದ ರೀತಿಯಲ್ಲಿ ಅರ್ಧ ಜನಕ್ಕೆ ಗೊತ್ತು, ಗೊತ್ತಾಗಬೇಕಾದ ರೀತಿಯಲ್ಲಿ ಬೇಕಾದವರು ಅಂತ ಅರ್ಧ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಅವರು ನೀವಂದ್ರೆ ಇಷ್ಟಪಡುತ್ತಾ ಇಲ್ಲ. ಆದರೆ ಈ ಯಾವ ವ್ಯಕ್ತಿಯ ಮಕ್ಕಳು, ಆ ವ್ಯಕ್ತಿ ನಿಮಗೆ ಪ್ರಾಣ. ಆ ವ್ಯಕ್ತಿ ನಿಮಗೆ ಹೇಳಿದ್ದಾನೆ, ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೇನೆ, ಈ ಮಕ್ಕಳನ್ನ ನೋಡಿಕೊಳ್ಳಯ್ಯ ಅಂತ ಹೇಳಿದಾಗ ನೀವು ಆ ಇಬ್ಬರು ಮಕ್ಕಳನ್ನ ನೋಡುವ ದೃಷ್ಟಿ ಹೇಗಿರುತ್ತೆ? ಅಂದರೆ ಈ ಇಬ್ಬರೂ ಕೂಡ
ನನಗೆ ಬೇಕಾದವರ ಮಕ್ಕಳು ಆದ್ದರಿಂದ ನನ್ನವರೇ ಅಂತ ನೋಡುತ್ತೀರಷ್ಟೇ ಹೊರತು ಇದರಲ್ಲಿ ಅರ್ಧ ಜನ ನನ್ನ ಮೇಲೆ ಅಭಿಮಾನ ಪಡ್ತಾರೆ, ಅರ್ಧ ಜನ ಅಭಿಮಾನ ಪಡಲ್ಲ, ದೂರ ಇದ್ದಾರೆ, ಇವರನ್ನು ನಾನು ನೋಡೋದೇ ಇಲ್ಲ, ಇವರನ್ನು ಹಿಡಿಸಿಕೊಳ್ಳೋದೇ ಇಲ್ಲ ಅಂತ ನೀವು ಮಾಡಿದರೆ ನಿಮಗೆ ಬೇಕಾದ ವ್ಯಕ್ತಿ ನಿಮ್ಮನ್ನ ಕೇಳುತ್ತಾರೆ. ಅವರು ನನ್ನವರಲ್ವಾ, ನನ್ನವರನ್ನ ನಿನ್ನವರು ಅಂತ ನೀನು ಚಿಂತನೆ ಮಾಡಿದರೆ ನೀನು ನನ್ನವ ಹೇಗಾಗ್ತೀ ಅಂತಾರೆ. ಅದರಿಂದ ಆ ಪ್ರಶ್ನೆಯೇ ಬರಲ್ಲ. ನಿಮಗೆ ಆ ವ್ಯಕ್ತಿ ಅಷ್ಟು ಬೇಕಾದ್ದರಿಂದ ನಿಮಗೆ ಆ ಸಂಶಯವೇ ಬರಲ್ಲ. ಈ ವ್ಯಕ್ತಿ ನನ್ನವ, ಈ ವ್ಯಕ್ತಿ ಮಕ್ಕಳೆಲ್ಲ ನನ್ನವರು ಎಂಬ ಭಾವನೆ ನಿಮ್ಮಲ್ಲಿ ಇದ್ದದ್ದರಿಂದ ಆ ವ್ಯಕ್ತಿ ನಿಮ್ಮನ್ನ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ನೀವೇನ್ ಮಾಡ್ತೀರಾ? ಇಬ್ಬರು ಮಕ್ಕಳನ್ನು ಕೂಡ ಒಂದೇ ತರ ನೋಡ್ತೀರ, ಹೌದಾ? ಅದರಿಂದ ಆ ಮಕ್ಕಳಿಗೆ ಏನು ನೀವು ಹತ್ತಿರ ಎದುರು ಕೊಡ್ತೀರೋ, ಇವರಿಗೆ ಗೊತ್ತಿಲ್ಲದಿದ್ದು ನೀವೇ ನಿಂತು ಅವರಿಗೆಲ್ಲ ಮಾಡ್ತೀರ. ಅದು ವಾದಿರಾಜರು ಮಾಡುವಂತಹ ಕೆಲಸ. ಭಗವಂತ ತನ್ನದೇ ಆದ ಸಜ್ಜೀವ ರಾಶಿಗಳ ಗುಂಪನ್ನು ಕಳಿಸಿದ, ಅವರವರ ಪ್ರಾರಬ್ಧ ಕರ್ಮಾನುಸಾರ ಕಳಿಸಿದ, ವಾದಿರಾಜರನ್ನು ಕಳಿಸಿದ, ಅರ್ಧ ಜನರನ್ನ ವಾದಿರಾಜರಲ್ಲಿ ಅಯ್ಯೋ ಹೀಗ್ ಮಾಡಿ ಅಂತ ಅವರ ಕರ್ಮಾನುಸಾರ ಪರಿಚಯ ಮಾಡಿಕೊಟ್ಟ, ಕೆಲವರನ್ನ ಅವರ ಕರ್ಮಾನುಸಾರವೇ ನಾವು ಹೀಗಲ್ಲ ಹಾಗೆ ಅಂತ ಅವರ ಮೇಲಿರುವಂತೆ ಮಾಡಿದ. ಆದರೆ ವಾದಿರಾಜರ ದೃಷ್ಟಿ ಹೇಗಿರುತ್ತೆ ಇಬ್ಬರ ಮೇಲೆ ಅಂದ್ರೆ, ಇಬ್ಬರೂ ನನ್ನವರೇ ಅಂತ ಸಮಾನವಾಗಿ ಇಬ್ಬರನ್ನು ನೋಡುತ್ತಾರೆ. ವಾದಿರಾಜರ ದೃಷ್ಟಿ ಇರಲೇಬೇಕಲ್ಲ, ಅದರಿಂದ ಅದ ಹೇಳ್ತಾ ಇದ್ದಾರೆ. ವಾದಿರಾಜರು ಎಂಥವರು ಅಂದರೆ, ಈ ವಾದಿರಾಜರ ಒಳಗಿರತಕ್ಕಂಥ ಭಗವಂತನ ಉಪಾಸನೆ ಮಾಡಿದರೆ ಇಂಥ ಗುಣಗಳು, ದೇವರ ಚಿಂತನೆ ಮಾಡಿದರೆ ಇಂಥ ಫಲ ಬರುತ್ತೆ ಅಂತ ತಿಳುವಳಿಕೆಯಿಂದ ಉಪಾಸನೆ ಮಾಡಿದವರ ಆ ಉಪಾಸನೆಯನ್ನು ಕೂಡ ಹೇಗೆ ಅಂದ್ರೆ, ಅವರು ಭಗವಂತನ ಚಿಂತನೆ ಮಾಡುವಾಗ ಮಧ್ಯದಲ್ಲಿ ಪ್ರತಿಮೆಯಾಗಿ ವಾದಿರಾಜರು ನಿಂತರೆ ಅವರ ಮೂಲಕ ಭಗವಂತನ ಉಪಾಸನೆ ಮಾಡಿದಾಗ ಭಗವಂತ ಯಾವ ಗುಣಗಳನ್ನ ಪ್ರಕಟ ಮಾಡುತ್ತಾನೋ ಅಂಥ ಗುಣಗಳನ್ನೇ ವಾಯುದೇವರು ವಾದಿರಾಜರು ಪ್ರಕಟ ಮಾಡಿದರೆ ಅದಕ್ಕೆ ತಕ್ಕಂತಹ ಗುಣಗಳು ಸಜ್ಜನರಲ್ಲಿ ಮೂಡುತ್ತೆ. ಅದು ಯಾರಲ್ಲಿ? ವಾದಿರಾಜರು ಹೀಗಿದ್ದಾರೆ ಅಂತ ತಮಗೆ ಬಿಂಬಸ್ಥಾನೀಯರು ಅಂತ ತಿಳ್ಕೊಂಡು ಉಪಾಸನೆ ಮಾಡಿದವರಿಗೂ, ಹಾಗೆ ತಿಳಿಯದೆ ವಾಯುದೇವರನ್ನು ಮಾತ್ರ ಉಪಾಸನೆ ಮಾಡುವವರಿಗೂ ವಾದಿರಾಜರು ತಾವಾಗಿ ನಿಂತು ಅವರಿಗೆ ತಮ್ಮ ಮೂಲಕವೇ ಅವರ ಉಪಾಸನೆ ಭಗವಂತನ ಹತ್ರ ಹೋಗುವಂತೆ ಮಾಡಿ ಅವರವರಿಗೆ ಬೇಕಾದಂತಹ ಗುಣಗಳನ್ನ ಅಲ್ಲಿ ಭಗವಂತ ಫಲವನ್ನ ಕೊಡುವಂತೆ ವಾದಿರಾಜರೇ ಮಾಡುತ್ತಾ ಇದ್ದಾರೆ. ಅದಕ್ಕೆ ಅಖಿಲ ಗುಣಜ್ಞಂ ಅಂತ ಈ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅಖಿಲೋಪಾಸ್ಯ ಭಗವದ್ಗುಣಾಭಿಜ್ಞಂ. ಇನ್ನ ಸದ್ಗುಣೈಕಾಧಿವಾಸಂ. ಸದ್ಗುಣ ಅಂದ್ರೆ ಯಾರು ಅಂದ್ರೆ, ಇಲ್ಲಿ ಸದ್ಗುಣೈಕಾಧಿವಾಸಂ ಅಂದ್ರೆ ಸದ್ಗುಣಗಳಿಗೆ ಏಕ ಅಧಿವಾಸ, ಎಲ್ಲಾ ಸದ್ಗುಣಗಳು ಒಂದು ಕಡೆ ಇದೆಯಾ, ಅದು ವಾದಿರಾಜರು ಅಂತ ಹೇಳ್ತಾರೆ. ಇನ್ನೊಂದರ್ಥ, ಸದ್ಗುಣ ಅಂದ್ರೆ ಯಾರು ಅಂದ್ರೆ ಭಗವಂತ. ಸದ್ಗುಣಸ್ಯ ಏಕ ಅಧಿವಾಸಂ, ಭಗವಂತ ಇರುವ ಏಕೈಕ ಪ್ರತಿಮ ಅಂದರೆ ವಾಯುದೇವರು, ಅದಾದ ಮೇಲೆ ವಾದಿರಾಜರು. ಅಂದರೆ ಇಂಥ ಪ್ರತಿಮ ರುಜುಗಣಸ್ಥರು ಬಿಟ್ಟರೆ ಬೇರೊಬ್ಬರಲ್ಲಿ ಇಲ್ಲ, ಆ ಪ್ರತಿಮ ಇಲ್ಲ, ಅಂಥ ಪ್ರತಿಮ ಇವರು. ಅದಕ್ಕೆ ಸದ್ಗುಣಸ್ಯ ದೋಷ ಅಸಂಭಿನ್ನ ಗುಣಪೂರ್ಣಸ್ಯ ವಿಷ್ಣೋ ಏಕಾಧಿವಾಸಂ ವಿಶಿಷ್ಟ ಪ್ರತಿಮಾರೂಪಂ ಅಂತ ಹೇಳ್ತಾರೆ. ದೋಷರಹಿತನಾದ ಗುಣಪೂರ್ಣನಾಗಿರತಕ್ಕಂಥ ವಿಷ್ಣುವಿಗೆ ಏಕಾಧಿವಾಸಂ, ಪೂರ್ಣ ಆತನ ಅಧಿಷ್ಠಾನ ಇರತಕ್ಕಂಥ ವ್ಯಕ್ತಿ, ಆತನ ಭಗವಂತನ ಸನ್ನಿಧಾನ ಇರುವಂತಹ ವ್ಯಕ್ತಿ ಇವರು ಎಂಬ ಚಿಂತನೆ ನಮಗೆ ಬರಬೇಕು. ಅದಕ್ಕೆ ಗುರುಂ ಅಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಗುರುಂ ಅಂತ ಹೇಳ್ತಾ ಇದ್ದಾರೆ. ಗುರುಂ ಅಂದ್ರೆ ಹೇಳ್ತಾರೆ, ಗುರು ಅಂದ್ರೆ ಎಲ್ಲರ ಸಜ್ಜನರ ಹೃದಯದಲ್ಲಿರತಕ್ಕಂಥ ಅಂಧಕಾರ, ಅದನ್ನ ರೂರ್ ಅಂತ ಹೇಳಿದರೆ ಅದನ್ನು ನಾಶನ ಮಾಡತಕ್ಕಂಥವ್ರು, ಅದನ್ನು ಕುಡಿದು ಬಿಟ್ಟು ಅಜ್ಞಾನವನ್ನ ಧ್ವಂಸ ಮಾಡಿ ಅವರ ಹೃದಯದಲ್ಲಿ ಜ್ಞಾನದೀಪವನ್ನ ಬೆಳಗಿಸ್ತಕ್ಕಂಥವನೇ ಗುರು. ಅದಕ್ಕೆ ಗುರುಂ ಸದ್ಗುಣೈಕಾಧಿವಾಸಂ ಅಖಿಲ ಗುಣಜ್ಞಂ. ಇನ್ನ ಮುಂದೆ ಹೇಳ್ತಾರೆ, ಶಮ ದಮ ಪರಿನಿಷ್ಠಂ ಹೇಳ್ತಾರೆ. ಶಮದಮ ಪರಿನಿಷ್ಠಂ ಅಂದ್ರೆ ಶಮ ದಮ ಉಪರಕ್ಷಿತೈಹಿ ಪರಿತಃ ಸಮಸ್ತ ದೇಶ ಕಾಲೇಶು ನಿಷ್ಠ ಯಸ್ಯ ಹೇಳ್ತಾರೆ.
ದೇವರಲ್ಲಿ ನಿಷ್ಠ, ದೇವರಲ್ಲಿ ವಾದಿರಾಜರಿಗೆ ನಿಷ್ಠೆ ಇದೆ. ಎಂಥ ನಿಷ್ಠೆ ಇದೆ ಅಂದರೆ ಶಮದಮಗಳಿಂದ ಪೂರ್ಣವಾಗಿ ಕೂಡಿಕೊಂಡಿರುವಾಗ ಏನು ನಿಷ್ಠ ಇರಬೇಕು ಅಂಥ ನಿಷ್ಠ ವಾದಿರಾಜರಲ್ಲಿ ಸದಾಕಾಲದಲ್ಲಿ. ಶಮ ಅಂದರೆ ದೇವರಲ್ಲೇ ಮನಸ್ಸು, ಮನ್ನಿಷ್ಠತಾ ಬುದ್ಧೇ, ಬುದ್ಧಿ ದೇವರಲ್ಲೇ ಇರುವುದು ಶಮ. ಹಾಗೆ ಇಂದ್ರಿಯಗಳೆಲ್ಲ ದೇವರಲ್ಲೇ ಇರುವುದು ದಮ. ಒಟ್ಟಾರೆ ಶಮ ದಮ ಅಂದ್ರೆ 11 ಇಂದ್ರಿಯಗಳು ಭಗವಂತನಲ್ಲೇ ಇರುವುದನ್ನ ಶಮ ದಮ ಅಂತ ಕರೆದರು. ಆ 11 ಇಂದ್ರಿಯಗಳು ಸದಾಕಾಲದಲ್ಲಿ ಪರಿನಿಷ್ಠಂ ಅಂದರೆ ಶಮದಮಗಳು ಇವರಲ್ಲಿ ಯಾವ ರೀತಿಯಲ್ಲಿದೆ ಅಂದ್ರೆ ನಮ್ಮಲ್ಲಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಅವರಲ್ಲಿ ಹಾಗಲ್ಲ. ಸದಾಕಾಲದಲ್ಲಿ ಏಕಪ್ರಕಾರವಾಗಿ ಭಗವಂತನಲ್ಲಿ ನಿಷ್ಠಾ ಇದನ್ನು ಕೂಡಿದ್ದಾರೆ. ಅಂಥ ಶಮ ಅಂಥ ದಮ, ಅದರಿಂದ ಅವರ ನಿಷ್ಠ ದೇವರಲ್ಲಿ ಪರಿತಃ ನಿಷ್ಠ ಅಂದರೆ ಶುಭ್ರವಾದ ಅಚ್ಚಳಿಯದ ಭಗವಂತನಲ್ಲಿ ದೃಢವಾದ ಭಕ್ತಿ ಅವರಲ್ಲಿ ಕೂದಿದೆ. ಅದಕ್ಕೆ ಶಮ ದಮ ಪರಿನಿಷ್ಠಂ. ಇನ್ನ ಸತ್ವ ನಿಷ್ಠಂ ಹೇಳ್ತಾರೆ, ನಿಶೇಷ ಗುಣಪೂರ್ಣತ್ವಾತ್ ಸತ್ವಮಿತ್ಯೇವ ತಂವಿದುಹು. ಅಂದರೆ ಭಗವಂತನನ್ನ ಸತ್ವ ಅಂತ ಕರೀತಾರೆ. ಆ ಸತ್ವ ನಿಷ್ಠಂ ಅಂದರೆ ಭಗವಂತ ಸತ್ವ ಅಂತ ಕರೆಸಿಕೊಂಡ ಭಗವಂತನಲ್ಲಿ ನಿಷ್ಠ ಇದೆ. ಇದನ್ನೇ ನಮ್ಮ ಪ್ರಹ್ಲಾದರಾದರು ಹೇಳುತ್ತಾರೆ, ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮದಯ ವಚಸಾಂಪ್ರವಾಹೈ ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಮುನಿಗಳು, ಸಿದ್ಧರು ಎಲ್ಲರೂ ಕೂಡ ಇವನೆಂಥವರು ಸತ್ವ ಏತ ತಾನ ಮತಯ. ಸತ್ವ ಅಂದ್ರೆ ಶಕ್ತಿ, ಸತ್ವ ಅಂದ್ರೆ ಶಕ್ತಿ. ಆ ಶಕ್ತಿ ಏತ ತಾನ ಒಂದೇ ಕಡೆ ಇದೆ ಎಂಬ ಮತಯ, ಮತಿ ಇರುವಂಥವರು ಅಂದ್ರೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಂ ಅಂಜಸ. ಶಕ್ತಿ ಅಂದ್ರೆ ಇವನೊಬ್ಬನೇ, ಇನ್ಯಾರಿಗೂ ಶಕ್ತಿ ಇಲ್ಲ. ಎಲ್ಲೆಲ್ಲಿ ಏನೇನು ಕೆಲಸ ಚಲನ ವರ್ಣ ಜಡ ಪದಾರ್ಥಗಳಲ್ಲಿ ಬರ್ತಾ ಇದೆ, ಜಡ ಪದಾರ್ಥಗಳು ನಿಂತಿವೆ, ಎಲ್ಲರಲ್ಲಿ ಚಲನ ವರ್ಣ ಆಲೋಚನಾದಿಗಳೆಲ್ಲ ಬರ್ತಾ ಇದೆ, ಇವೆಲ್ಲ ಅವನಿಂದಲೇನೆ. ಎಲ್ಲಾ ಕಡೆ ಕಾಣುವ ಶಕ್ತಿ ಅವನದ್ದೇನೆ, ಅವನೇ ಅಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಅವರಿಗೆ ಕೂತಿದೆ. ಅಂದರೆ ಎಲ್ಲಿ ಚರಣ ವರ್ಣ ಬರ್ತಾ ಇದ್ರು ಇನ್ಯಾರಿಗಿಲ್ಲ, ಇವನೇ 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 ಎಂಬ ಎಚ್ಚರ ಬರ್ತಾ ಇರುತ್ತೆ ಅವರಿಗೆ. ಅವರನ್ನ ಸತ್ವನಿಷ್ಠರು ಅಂತ ಕರೀತಾರೆ. ಸತ್ವ ಏಕತಾನ ಮತಿಗಳು ಅವರು ಹೇಳ್ತಾರೆ, ಅಂಥವರಲ್ಲಿ ಶ್ರೇಷ್ಠರಿವರು ಅಂತ ಹೇಳ್ತಾರೆ. ಸತ್ವ ಗುಣೈಕ ನಿಷ್ಠಂ, ಆ ಭಗವಂತ ಎಲ್ಲರಿಗೂ ಜೀವಾಳ, ಅವನೇ ಎಲ್ಲರಲ್ಲಿ ಚಲನವನ್ನ ತರ್ತಾ ಇದ್ದಾನೆ, ಅವನೊಬ್ಬನೇ ಜಗತ್ತಿಗೆ ಗತಿ ಎಂಬ ಎಚ್ಚರ ಪೂರ್ಣವಾಗಿ ಆ ಏಕನಿಷ್ಠ ಅಂದರೆ ಅದು ಯಾವ ಕಾಲಕ್ಕೂ ಹೋಗಲ್ಲ. ನಮಗೆ ಪುರಾಣ ಕೇಳಿದ ಕಾಲಕ್ಕೆ ದೇವರೇ ಮಾಡಿಸ್ತಾರೆ ಅಂತ ಬರುತ್ತೆ, ಮನೆಗೆ ಹೋದ ಕೂಡಲೇ ನಾವೇ ಮಾಡ್ತೀವಿ ಅಂತ ಬರುತ್ತೆ. ಹೌದಾ, ಸತ್ವನಿಷ್ಠತ್ವ ಬರಲಿಲ್ಲ ನಮಗೆ, ಇಲ್ಲೇ ಇಲ್ಲ, ಪುರಾಣ ಕಾಲಕ್ಕೆ ಹೋಗ್ಬಿಟ್ಟಿರುತ್ತೆ. ನಾನೇ ಕೇಳಿದೆ ಸ್ವಾಮಿ ಕೇಳಿಸ್ತಾ ಇದ್ದ ನಮ್ದು ಹೋಗಿ ಹೋಯ್ತಲ್ಲಿ ಅದು ಕೇಳ್ತಾರೆ. ಇವರನ್ನ ಸತ್ವಗುಣ ನಿಷ್ಠರು ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಇಂಥ ಗುಣ ಬರುತ್ತೆ, ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ, ಅವನಿಲ್ಲದೆ ಯಾರು ಏನು ಎಂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಎಚ್ಚರ ಬರುತ್ತೆ. ಅದ ಮೇಲೆ ಸತ್ವನಿಷ್ಠಂ ಸಕಲ ಸುಜನ ಶಿಷ್ಟಂ ಹೇಳ್ತಾರೆ, ಸಕಲ ಸಜ್ಜನೇಶು ಶ್ರೇಷ್ಠಂ, ಎಲ್ಲಾ ಸಜ್ಜನರಲ್ಲಿ ಶ್ರೇಷ್ಠರು ರುಜುಗಣಸ್ಥರಾದ್ದರಿಂದ ಸಕಲ ಸುಜನ ಶಿಷ್ಟಂ. ಇನ್ನ ನಿತ್ಯ ನಿರ್ಧೂತ ಕಷ್ಟಂ, ಇವರಿಗೆ ಕಷ್ಟವೇ ಇಲ್ಲಂತೆ, ಎಲ್ಲಾ ಸುಲಭ ಸುಲಭ ಸುಲಭ. ಯಾಕೆ? ಕಷ್ಟ ಕೊಡತಕ್ಕಂಥ ಪ್ರಕೃತಿ ಬಂಧ ಇವರಿಗಿಲ್ಲ. ಲಿಂಗ ದೇಹ ಅದೇ ನಮಗೆ ಕಷ್ಟ ಕೊಡುತ್ತೆ, ಏನು ಕೆಲಸ ಮಾಡಲಿಕ್ಕೆ ಹೋದ್ರು ಕಷ್ಟ ಕಷ್ಟ ಕಷ್ಟ. ಅವರಿಗೆ ಲಿಂಗ ದೇಹ ಸುಟ್ಟ ಬಟ್ಟೆ ಎಂತಿದ್ದು ಏನೂ ಕೆಲಸ ಮಾಡಲ್ಲ. ವಿಲೀನ ಪ್ರಕೃತಿತಯ ನಿತ್ಯ ನಿರ್ಧೂತ ಕಷ್ಟಂ ಅಂತ ಹೇಳ್ತಾರೆ. ಇವರ ಲಿಂಗ ದೇಹ ಸುಟ್ಟ ಬಟ್ಟೆ ಎಂತಿರುತ್ತೆ, ಬಟ್ಟೆ ಚೆನ್ನಾಗಿರುವಾಗ ಯಾವುದಕ್ಕಾದ್ರೂ ಹಾಕಿ ಕಟ್ಟಿದರೆ ಕಟ್ಟಲಿಕ್ಕಾಗುತ್ತೆ, ಸೆಳೆದ್ರೆ ಸೆಳಿಲಿಕ್ಕಾಗುತ್ತೆ. ಆದರೆ ಆ ಬಟ್ಟೆಯನ್ನು ಸುಟ್ಟಾಗ ಬಟ್ಟೆ ಅದರ ಆಕಾರದಲ್ಲಿದ್ರೂ ಕೂಡ ಅದರ ಕೆಲಸ ಆಗಲ್ಲ, ಮುಟ್ಟಿದ್ರೆ ಪುಡಿ ಪುಡಿ ಆಗುತ್ತೆ. ಅದೇ ತರ ಇವರ ಲಿಂಗ ದೇಹ ಆ ತರ ಇದೆ. ಅದರಿಂದ ಬರಬೇಕಾದ ಕಷ್ಟ ಇವರಿಗಿಲ್ಲ. ಅದರಿಂದ ಇವರ ನಿತ್ಯ ನಿರ್ಧೂತ ಕಷ್ಟಂ. ಇನ್ನ ಹಯಮುಖ ಪದ ನಿಷ್ಠಂ, ಹಯಮುಖ ಪದಯೋ ನಿಷ್ಠಾವಂತಂ. ಇನ್ ಹೇಳ್ತಾ ಇದ್ದಾರೆ, ಹಯಮುಖನ ಪಾದದಲ್ಲಿ ನಿಷ್ಠಾವಂತರು ಅಂತ ಹೇಳಿದ್ರು. ಅದಕ್ಕಂದ್ರು ಪಾದ ಮಾತ್ರ ಅಲ್ಲ, ಆಪಾದ ನೋಡಿ ಪರ್ಯಂತ ಪ್ರತಿಯೊಂದು ಅವಯವವನ್ನು ಚಿಂತನೆ ಮಾಡತಕ್ಕಂತಹ ಯೋಗ್ಯತೆ ಇವರದ್ದು. ಅರ್ಥ ಅಂದ್ರೆ ಯಾವ ಯಾವ ದೇವತೆಗಳು ದೇವರ ಯಾವ ಯಾವ ಅವಯವದಿಂದ ಹೊರಬಂದಿರ್ತಾರೆ ಆಯಾ ಅವಯವವನ್ನು ಮಾತ್ರ ಉಪಾಸನೆ ಮಾಡುತ್ತಾರವರು. ಮಾಡಿ 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 ಆ ಅವಯವ ಪ್ರವೇಶ ಮಾಡಿ ಅಲ್ಲಿದ್ದು ಬಿಡುತ್ತಾರೆ ಆನಂದವಾಗಿ. ಇವರು ಹಾಗಲ್ಲಂತೆ. ಹಯ ಭಗವಂತ ಏನು ಜ್ಞಾನಪ್ರದನಾದ ಭಗವಂತ ಏನಿದ್ದಾನಲ್ಲ ಅವನ ಮುಖ ಪದ ನಿಷ್ಠಂ ಅಂದ್ರೆ ಮುಖ ಮೊದಲುಕೊಂಡು ಪದ ಪರ್ಯಂತ ಎಲ್ಲದರಲ್ಲಿ ನಿಷ್ಠಾವಂತರಾಗಿದ್ದಾರೆ. ಅಂದ್ರೆ ಭಗವಂತನ ಸರ್ವಾವಯವಗಳಲ್ಲಿ ಪ್ರವೇಶ ಬ್ರಹ್ಮ ವಾಯುಗಳಿಗೆ ಅಂತ ಹೇಳ್ತಾರೆ, ಅದು ಇವರಿಗೆ ಕೂತಿದೆ. ಅದಕ್ಕೆ ಹಯ ಮುಖ ಪದ ನಿಷ್ಠಂ ಮಾಂ ಭಜಂತು, ಆದ್ದರಿಂದಲೇ ವರಿಷ್ಠಂ ಶ್ರೇಷ್ಠನಾಗಿದ್ದಾರೆ ಅಂತ ಈ ರೀತಿ ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಅಂದರೆ ಈ ಗುಣಗಳನ್ನು ನಾವು ಈ ತರ ಚಿಂತನೆ ಮಾಡುತ್ತಾ ಬಂದರೆ ಏನೇನು ಫಲಗಳು ನಮಗೆ ಬರುತ್ತೆ ಎಂಬುದನ್ನು ಕೂಡ ತಿಳ್ಕೋಬೇಕಲ್ಲ. ಅದಕ್ಕೆ ಹೇಳುತ್ತಾರೆ ಒಂದೊಂದು ಒಂದೊಂದು ವಿಶೇಷವಾದ ಗುಣಗಳನ್ನು ಹೇಳುತ್ತಾರೆ. ವಾದಿರಾಜರನ್ನ ಅಖಿಲ ಗುಣಜ್ಞಂ ಎಂದು ಚಿಂತನೆ ಮಾಡಿದರೆ ವಾದಿರಾಜರು ನಮ್ಮಲ್ಲಿದ್ದಾರೆ. ಅವರಿಗೆ ನಮ್ಮಿಂದ ಏನು ಭಗವಂತನ ಗುಣಚಿಂತನೆ ಆಗಬೇಕು ಅದು ಗೊತ್ತು. ಯಾವ ಗುಣಚಿಂತನೆ ಯಾವ ಕಾಲದಲ್ಲಿ ನಮ್ಮಿಂದ ಮಾಡಿಸಿ ಆಯಾ ಭಗವಂತನ ಗುಣಗಳ ಚಿಂತನೆ ಮಾಡಿಸಿ ಭಗವಂತ ಯಾವ ಗುಣಗಳು ಪ್ರಕಟ ಮಾಡಬೇಕೋ ಅದಕ್ಕೆ ತಕ್ಕಂತೆ ನಮ್ಮ ವತಿಯಿಂದ ಅವರೇ ಪ್ರಾರ್ಥನೆ ಮಾಡಿ ಭಗವಂತ ಗುಣಗಳನ್ನು ಪ್ರಕಟ ಮಾಡುವಂತೆ ಮಾಡಿ ಭಗವಂತ ಗುಣಗಳು ಪ್ರಕಟ ಮಾಡಿದ ಕೂಡಲೇ ಆತನ ಕರುಣೆಯಿಂದಲೇನೆ ತಮ್ಮಲ್ಲೂ ಆ ಗುಣಗಳನ್ನು ಪ್ರಕಟ ಮಾಡಿ ತಾವೇ ಹತ್ತಿರ ಇದ್ದು ನಮ್ಮಲ್ಲೂ ಆ ಗುಣಗಳನ್ನು ಪ್ರಕಟ ಮಾಡಿ ಆನಂದ ಕೊಡತಕ್ಕಂಥವರು ವಾದಿರಾದರು. ಅಂದರೆ ನಮಗೆ ಯಾವ ಯಾವ ಕಾಲಕ್ಕೆ ಏನೇನು ಬೇಕೋ ಎಲ್ಲ ಕೊಡತಕ್ಕಂಥವರಿವರು. ಯಾವ ಯಾವ ಭಗವಂತರ ಚಿಂತನೆ ಯಾವ ಯಾವ ಕಾಲ ಬರಬೇಕೋ ಅದು ಗೊತ್ತಿದ್ದವರಿವರು ಅಂತ ಅಖಿಲ ಗುಣಜ್ಞಂ ಅಂತ ಚಿಂತನೆ ಮಾಡಿದ ಕೂಡಲೇ ನಮಗೆ ಕಾಲ ಕಾಲದಲ್ಲಿ ಕಾಲ ಕಾಲದಲ್ಲಿ ವಾದಿರಾಜರಿಂದ ಪ್ರೇರಣೆ ಬಂದು ಅಪರೂಪವಾದ ಸಾಧನೆ ನಡೆಯುತ್ತಾ ಬರುತ್ತೆ, ಭಗವಂತನ ಚಿಂತನೆ ಬರ್ತಾ ಬರುತ್ತೆ. ಇದು ಅಖಿಲ ಗುಣಜ್ಞಂ ಎಂಬುದಕ್ಕೆ ಫಲ. ಇನ್ನ ಸದ್ಗುಣೈಕಾಧಿವಾಸಂ, ಇವರು ಎಲ್ಲಾ ಸದ್ಗುಣಗಳಿಗೆ ಏಕ ಅಧಿವಾಸ ಪೂರ್ಣವಾದ ಪಾತ್ರ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲೂ ಯಾವ ಯಾವ ಗುಣಗಳು ಈ ಜನ್ಮದಲ್ಲಿ ನಮ್ಮಲ್ಲಿ ಬರಬೇಕೋ ಸದ್ಗುಣಗಳು ಆ ಗುಣಗಳೆಲ್ಲ ಪೂರ್ಣವಾಗಿ ನಮ್ಮಲ್ಲಿ ಬಂದು ನಿಲ್ಲುವಂತೆ ವಾದಿರಾಜರ ಈ ಚಿಂತನೆ ಮಾಡುತ್ತೆ. ಸದ್ಗುಣೈಕಾಧಿವಾಸಂ, ಸದ್ಗುಣಗಳಿಗೆ ಪೂರ್ಣಾಶ್ರಯ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತಹ ಸದ್ಗುಣಗಳಿಗೆ ಪೂರ್ಣ ಆಶ್ರಯರು ಆಗಿರುತ್ತೇವೆ. ಇನ್ನ ಮುಂದೆ ಹೇಳುತ್ತಾರೆ ಸದ್ಗುಣೈಕಾಧಿವಾಸಂ ಅಂದ್ರೆ ಇನ್ನೊಂದು ಅರ್ಥ ಏನು ಹೇಳಿದ್ರು, ಗುಣಗಳಿಗೆ ಅವರು ಆಶ್ರಯರು ಅಂತಷ್ಟಲ್ಲದೆ ಸದ್ಗುಣನಾದ, ಸದ್ಗುಣ ಅಂದ್ರೆ ಯಾವುದು ಅಂದ್ರೆ ಸ್ವತಂತ್ರವಾದ ಗುಣಗಳು ಸದ್ಗುಣಗಳು. ನಮ್ಮಲ್ಲೂ ಗುಣಗಳಿವೆ, ಜೀವರಾಶಿಯಲ್ಲೆಲ್ಲಾದರಲ್ಲೂ ಗುಣಗಳಿವೆ, ಅವೆಲ್ಲ ಸದ್ಗುಣಗಳಲ್ಲ. ಅಂದರೆ ಸ್ವಾತಂತ್ರ್ಯನ ಇರತಕ್ಕಂಥ ಗುಣಗಳಲ್ಲ, ಭಗವಂತನಲ್ಲಿ ಗುಣಗಳು ಮಾತ್ರ ಸ್ವಾತಂತ್ರ್ಯದಿಂದ ಕೂಡಿರುವಂತಹ ಗುಣಗಳು. ಆದ್ದರಿಂದ ದೇವರನ್ನ ಸದ್ಗುಣ ಅಂತ ಕರೆದರು. ಅಂತ ಸ್ವಾತಂತ್ರ್ಯದಿಂದ ಕೂಡಿರತಕ್ಕಂಥ ಗುಣಗಳಿಂದ ಕೂಡಿದ ಶ್ರೀಹರಿಯನ್ನ ವಿಶೇಷವಾಗಿ ತಮ್ಮ ಹೃದಯದಲ್ಲಿ ತುಂಬಿಕೊಂಡವರು ಅಂತ ಚಿಂತನೆ ಮಾಡಿದರೆ ಅರ್ಥ ಭಗವಂತನ ಸ್ವಾತಂತ್ರ್ಯ ಚಿಂತನ ಯಾವಾಗಿರುತ್ತೆ ತಮ್ಮ ಅಸ್ವಾತಂತ್ರ ಚಿಂತನ ಯಾವಾಗ ಯಾರಿಗಿರುತ್ತೋ ಅದು ವಾದಿರಾದರು ಅಂತ ಚಿಂತನೆ ಮಾಡಿದರೆ ನಾವು ಅವರ ಪ್ರತಿಬಿಂಬರಾದ್ದರಿಂದ ನಮ್ಮಲ್ಲೂ ಕೂಡ ಸದಾ ಭಗವಂತನ ಸ್ವಾತಂತ್ರ್ಯ ಚಿಂತನೆ ಹಾಗೆ ನಮ್ಮ ಅಸ್ವಾತಂತ್ರ್ಯ ಚಿಂತನೆ ಎಡಬಿಡದೆ ಬರುತ್ತೆ. ಇದು ಅಪರೂಪವಾದ ಫಲ. ಸದ್ಗುಣೈಕಾಧಿವಾಸಂ ಶಮ ದಮ ಪರಿನಿಷ್ಠಂ. ಅವರು ದೇವರಲ್ಲೇ ಮನಸ್ಸನ್ನಿಟ್ಟಿರ್ತಾರೆ. ದಮ ಅಂದ್ರೆ ಇಂದ್ರಿಯಗಳನ್ನೆಲ್ಲ ದೇವರಲ್ಲೇ ಇಟ್ಟಿರ್ತಾರೆ. ಹೇಗಿಟ್ಟಿರ್ತಾರೆ? ಇನ್ನ ಬೇರೆ ರೀತಿಯಲ್ಲಿ ಸಾಧ್ಯವೇ ಇಲ್ಲ. ಪೂರ್ಣವಾದ ರೀತಿಯಲ್ಲಿ 11 ಇಂದ್ರಿಯಗಳನ್ನ ಭಗವಂತನಲ್ಲೇ ಸದಾ ಇಟ್ಟಿರುವಂತವರು ಅಂತ ಅವರನ್ನ ಚಿಂತನೆ ಮಾಡ್ತಾ ಬಂದರೆ ಅವಾಗ ನಮಗೇನಾಗುತ್ತೆ, ನಮ್ಮ 11 ಇಂದ್ರಿಯಗಳನ್ನು ಕೂಡ ತತ್ವಾಭಿಮಾನಿ ದೇವತೆಗಳ ಮೂಲಕ ವಾದಿರಾದರು ಹಯಗ್ರೀವನ ಪಾದದಲ್ಲೇ 11 ಇಂದ್ರಿಯಗಳು ಇರುವಂತೆ ಮಾಡುತ್ತಾರೆ. ಇದು ಈ ಚಿಂತನೆ. ಸಮದಮ ಪರಿನಿಷ್ಠಂ ಎಂಬುದಲ್ಲಿ ಅರ್ಥ ಅಂದ್ರೆ ಪರಿತಃ ಅಂದ್ರೆ ಸಮಸ್ತ ದೇಶ ಕಾಲೇಶು ಅಂತ ಹೇಳ್ತಾರೆ. ದೇವರಲ್ಲಿ ಶಮದಮಗಳಿಂದ ಅಂದ್ರೆ 11 ಇಂದ್ರಿಯಗಳು ದೇವರಲ್ಲೇ ನಿಷ್ಠೆಯಿಂದ ಕೂಡಿವೆ. ಹೇಗೆ? ಎಲ್ಲಾ ದೇಶ ಎಲ್ಲಾ ಕಾಲದಲ್ಲಿ ಅದು ಅವರಿಗೆ ಸಲ್ಲಿದರೆ ನಮಗೆ ಯಾವ ಯಾವ ದೇಶದಲ್ಲಿ ಯಾವ ಯಾವ ಕಾಲದಲ್ಲಿ ಅಂದರೆ ಅವ್ಯಾಹತವಾಗಿ ಎಷ್ಟು ಕಾಲ ಬರಬೇಕು ನಮ್ಮ ಯೋಗ್ಯತೆಗೆ ತಕ್ಕಂತೆ ಅಷ್ಟು ವಾದಿರಾದರೂ ಸದಾ ಭಗವಂತನ ಚಿಂತನೆ 11 ಇಂದ್ರಿಯಗಳಿಂದ ಭಗವಂತನ ಚಿಂತನೆ ಬರುವಂತೆ ಮಾಡುತ್ತಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಸತ್ವನಿಷ್ಠಂ ಅಂದರೆ ಶಕ್ತಿ ಅಂದ್ರೆ ಶ್ರೀಹರಿಯೇ, ಅವನು ಬಿಟ್ಟರೆ ಇನ್ಯಾರಲ್ಲೂ ಶಕ್ತಿ ಇಲ್ಲ. ಇಡೀ ಜಗತ್ತಿನಲ್ಲಿ ಎಲ್ಲಾದರೂ ಚಲನ ವಲನ ಏನಾದರೂ ಬರ್ತಾ ಇದ್ರೆ ಅದು ಇವನಿಂದಲೇನೆ ಎಂಬ ಕಟ್ಟೆಚ್ಚರ ಇವರಿಗೆ ಸದಾ ಇದೆ ಎಂಬ ಚಿಂತನೆ ನಾವು ಮಾಡಿದರೆ ನಮಗೂ ಕೂಡ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡುತ್ತೇವೆ ಅಲ್ಲಲ್ಲೆಲ್ಲ ಶ್ರೀಹರಿಯೇ ಶ್ರೀಹರಿಯೇ ಇವನೇ ಇವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ ಮೂಡಿ ಬರ್ತಾ ಬರುತ್ತೆ. ಆದ್ದರಿಂದಲೇನೆ ಇಷ್ಟು ಗುಣಗಳಿದ್ದದ್ದಕ್ಕೆ ವಾದಿರಾದರೂ ಸಕಲ ಸುಜನ ಶಿಷ್ಟಂ ಎಲ್ಲಾ ಸುಜನರಲ್ಲಿ ಶ್ರೇಷ್ಠರಾಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ನಮ್ಮನ್ನು ಕೂಡ ಒಳ್ಳೆ ಗುಣಗಳಿಂದ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಅಷ್ಟೇ ಅಲ್ಲ, ಆದ್ದರಿಂದಲೇನೆ ಅವರಿಗೆ ನಿತ್ಯ ನಿರ್ಭೂತ ಕಷ್ಟಂ. ಅವರಿಗೆ ಪ್ರಕೃತಿ ಸುಟ್ಟು ಹೋಗಿದೆ ಅಂದ್ರೆ ಲಿಂಗದೇಹ ಸುಟ್ಟ ಬಟ್ಟೆಯಂತಿದೆ, ಅದಕ್ಕೆ ಯಾವ ಕಷ್ಟ ಇಲ್ಲ ಅಂದರೆ ನಮಗೆ ಕಷ್ಟ ಇಲ್ಲ ಅಂತಲ್ಲ, ಬಂದೇ ಬರುತ್ತೆ ನಮಗೆ. ಅವರಿಗೆ ಕಷ್ಟವೇ ಬರಲ್ಲ, ನಮಗೆ ಕಷ್ಟ ಬಂದರೂ ಕಷ್ಟ ಇಲ್ಲದಂತೆ ಮಾಡಿಬಿಡ್ತಾರೆ. ಹೇಗೆ? ವಾಯುದೇವರ ಮೇಲೆ ದೈತ್ಯರು ಮಾಡುವ ದಾಳಿ, ಬಂಡೆಗಲ್ಲಿನ ಮೇಲೆ ಮಣ್ಣಿನ ಹೆಂಟೆಗಳಿಂದ ದಾಳಿ ಮಾಡಿದರೆ ಹೇಗೆ ಪುಡಿ ಪುಡಿ ಆಗಬೇಕು ಹಾಗಾಗುತ್ತೋ, ಅದರಿಂದ ವಾಯುದೇವರನ್ನ ವಾದಿರಾಜರನ್ನ ಆಕಣಾತ್ಮ ಸಮ ಅಂತ ಕರೀತಾರೋ ಅದೇ ರೀತಿಯಲ್ಲಿ ವಾಯುದೇವರನ್ನ ವಾದಿರಾಜರನ್ನ ಆಕಣಾತ್ಮ ಸಮ ಅಂತ ಚಿಂತನೆ ಮಾಡತಕ್ಕಂತಹ ಭಕ್ತರ ಮೇಲೆ ದೈತ್ಯರು ಮಾಡುವ ದಾಳಿಯೂ ಕೂಡ ಮಣ್ಣಿನ ಹೆಂಟೆಗಳಂತೆ ಪುಡಿ ಪುಡಿಯಾಗಿ ಬಿಡುತ್ತೆ. ಅದಕ್ಕೆ ಇವರನ್ನ ನಿತ್ಯ ನಿರ್ಧೂತ ಕಷ್ಟಂ ಅಂತ ಚಿಂತನೆ ಮಾಡಬೇಕು. ಇನ್ನು ಕೊನೆಗೆ ಹಯಮುಖ ಪದ ನಿಷ್ಠಂ, ಹಯಗ್ರೀವನ ಅಪಾರ ನೋಡಿ ಪರ್ಯಂತ ಸದಾ ನಿಷ್ಠರಾಗಿದ್ದಾರೆ ಎಂಬ ಚಿಂತನೆ ಮಾಡಿದರೆ ನಮಗೂ ಯಥಾಶಕ್ತಿ ಭಗವಂತನ ಪೂರ್ಣ ಪ್ರತಿಮಾ ಚಿಂತನ ಅಂದರೆ ದೇವರ ಪದಾರವಿಂದದ ಚಿಂತನ, ಆ ಪದಾರವಿಂದದಲ್ಲೇ ಸಮಸ್ತವನ್ನೂ ಕಾಣುವ ಚಿಂತನೆಯನ್ನ ನಮಗೆ ದಯಪಾಲಿಸ್ತಾರೆ. ನಂತರ ಅತಯೇವ ವರಿಷ್ಠಂ, ಅದರಿಂದಲೇ ಶ್ರೇಷ್ಠರಾಗಿದ್ದಾರೆ ಎಂದು ಚಿಂತನೆ ಮಾಡಿದರೆ ನಮಗೂ ಈ ಗುಣಗಳು ಕೊಟ್ಟು ಸಜ್ಜನರ ಸಮೂಹದಲ್ಲಿ ನಮಗೂ ಶ್ರೇಷ್ಠತ್ವವನ್ನು ತಂದುಕೊಡುತ್ತಾರೆ. ಅಂದರೆ ನಮ್ಮಲ್ಲಿ ಶ್ರೇಷ್ಠತ್ವ ಅಂದರೆ ಭಗವಂತನ ದಾಸ ನಾನು ಅಂತ ಎಚ್ಚರ ಬರುವುದೇ ನಮ್ಮಲ್ಲಿ ದೊಡ್ಡಸ್ತಿಗೆ. ಆ ದೊಡ್ಡಸ್ತಿಗೆ ಸದಾ ಕೊಟ್ಟು ಅಂತ ದೊಡ್ಡಸ್ತಿಗೆ ಇರುವ ಗುರುಗಳೆಲ್ಲ ನಮ್ಮನ್ನ ಮಾನ ಮಾಡುತ್ತಾರೆ. ಬಾರಯ್ಯ ಕೂಡು ಅಂತ ದೊಡ್ಡವರು ನಮ್ಮನ್ನ ಹತ್ತಿರ ಕರೀಬೇಕಾದರೆ ಏನು ಗುಣಗಳು ಬರಬೇಕೋ ಅಷ್ಟು ಗುಣಗಳು ಈ ಒಂದು ಶ್ಲೋಕವನ್ನ ಚಿಂತನೆ ಮಾಡುತ್ತಾ ವಾದಿರಾಜರ ಅಪರೂಪದ ಗುಣಗಳ ಚಿಂತನೆಯನ್ನ ನಮಗೆ ತಿಳಿಸಿಕೊಟ್ಟಂತಹ ವಾದಿರಾಜರು ಸಾರ್ವಭೌಮರಿಗೂ ಆ ಶ್ಲೋಕವನ್ನ ಈ ತರ ವ್ಯಾಖ್ಯಾನ ಮಾಡಿ ನಮ್ಮವರಿಗೂ ಕರೆಕೊಂಡು ಬಂದಿರತಕ್ಕಂತಹ ವೇದವೇದ್ಯರು, ವೇದನಿಧಿಗಳು, ವೃಂದಾವನಾಚಾರ್ಯರು, ಶ್ರೀಮುಷ್ಣಾಚಾರ್ಯರು ಅವರ ಪಾದಕ್ಕೆಲ್ಲ ನಾವು ಬೀಳಬೇಕಿಲ್ಲದಿದ್ದರೆ ಆಖ್ಯಾನ ಗ್ರಂಥ ನಮಗೆ ಅರ್ಥವೇ ಆಗ್ತಿದ್ದಿಲ್ಲ. ಅವರು ವ್ಯಾಖ್ಯಾನ ಬರೆದದ್ದಕ್ಕೆ ನಮಗೆ ಚೂರು ಅರ್ಥ ಆಗಿದೆ.
ಅರ್ಥ ಆಗಿದ್ದು ಅನುಷ್ಠಾನಕ್ಕೆ ಬರಲಿ, ಅನುಷ್ಠಾನಕ್ಕೆ ಬಂದದ್ದು ವಾದಿರಾಜರ ಋಚುತ್ವ ವಿಷಯದಲ್ಲಿ ವಿಶೇಷವಾದ ಏನು ಸಂಶಯಗಳು ಬರುತ್ತೆ ಎಲ್ಲಾ ಕೊಚ್ಚಿ ಹೋಗುವಂತೆ ವಾದಿರಾಜರೇ ಪೂರ್ಣವಾಗಿ ನಿಂತು ನಮಗೆ ಅನುಗ್ರಹ ಮಾಡಿ ಹೃದಯದಲ್ಲಿ ಅವರ ಪಾದಾರವಿಂದ ಸದಾ ನಿಲ್ಲಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಪ್ರಾರ್ಥಿಸುತ್ತಾರೆ.